ಭಗವಂತಿ. ಭಗವಂತ ಬೇಗ ಅವರಿಂದ ಪೂಜಿತನಾಗಿ ಉದ್ಧಾರ ಮಾಡಿಬಿಡ್ತಾನೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲೆಲ್ಲ ಕಡೆ ನೋಡಿ, ಈ ಪೂಜೆ ಮಾಡುವಾಗ ನಿಮ್ಮ ಮನಸ್ಸಲ್ಲಿ ಇರಲೇಬೇಕು, ದೇವರ ಹತ್ರ ಮನಸ್ಸು ಇರಲೇಬೇಕು. ದೇವರ ಹತ್ರ ಅಲ್ಲದೆ ಬೇರೆ ಕಡೆ ಇಟ್ಟು ಇದೆಲ್ಲ ಮಾಡಲಿಕ್ಕಾಗಲ್ಲ, ಪಾರಾಯಣ ಮಾಡಲಿಕ್ಕಾಗುತ್ತೆ. ಅದೇ ನಾನು ಹೇಳ್ತಾ ಇದ್ದೆ. ನಾ ಅದರಲ್ಲಿ ಇಲ್ಲಿ ಆಗಲ್ಲ ಅಂತ ನೀವು ಅದು ಹೇಳ್ತೀರ ಅಂತ ಗೊತ್ತು ನನಗೆ. ಅದಕ್ಕೆ ಹೇಳ್ತಾ ಇದ್ದೆ, ಅನುಸಂಧಾನ ಮಾಡುವಾಗ ಅನುಸಂಧಾನ ಮಾಡಿದರೆ ಮನಸ್ಸು ಇಡಲೇಬೇಕಲ್ಲ. ಬರೀ ಪಾರಾಯಣ ಮಾಡಿದರೆ ಮನಸ್ಸೆಲ್ಲೋ ನಾವೆಲ್ಲೋ ಹಾಗಲ್ಲ. ಇದನ್ನ ಕೇಳಿ ಮುಗಿಸೋದರಲ್ಲಿ ತಾತ್ಪರ್ಯ ಇಲ್ಲ, ಮಾನಸಿಕವಾಗಿ ಅನುಭವಿಸಿ ದೇವರನ್ನ ಆ ರೀತಿಯಲ್ಲಿ ಪೂಜೆ ಮಾಡಬೇಕು. ಸ್ವಾಮಿ ನಿನಗರ್ಪಿತ ನಿನಗರ್ಪಿತ, ಎದುರೀಗ ಒಬ್ಬ ವ್ಯಕ್ತಿ ಇದ್ರೆ ತಗೋ ತಗೋ ಅಂತ ಹೇಗೆ ಕೊಡ್ತೀವೋ ಆ ಥರ ಭಗವಂತನಿಗೆ ಪೂಜಾ. ಹಾಗೆ ಮಾಡುವುದಾದ್ರೆ ಮನಸ್ಸು ಖಚಿತ ಅಲ್ಲಿ ಇರಲೇಬೇಕಾಗುತ್ತೆ. ಈ ರೀತಿಯಲ್ಲಿ ಸುಲಭ ಪೂಜಾ ಪ್ರಕರಣ. ಭಗವಂತನಿಗೆ ಪೂಜಾ, ಯಾವ ಪೂಜಾ ಅಂದರೆ ಅವನೇ ಕೊಟ್ಟ ಎಲ್ಲ ಇಂದ್ರಿಯಗಳು ಜ್ಞಾನ ಅವನಿಗೆ ಅರ್ಪಣೆ ಮಾಡುವುದು. ಒಂದು ಮಾತಲ್ಲಿ ಹೇಳಬೇಕಾದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು. ಇಲ್ಲಿಗೆ ಸುಲಭ ಪೂಜಾ ಪ್ರಕರಣ ಅಂತ ಮುಗಿಯಿತು. ನಂತರ ಬರತಕ್ಕಂತಹ ಪ್ರಕರಣ ಪ್ರಿಂಟಲ್ಲಿ ಬಿಟ್ಟೋಗಿದೆ ನೋಡಿ. ಅವತ್ತು ನಾನು ಹೇಳಿದ್ದೆ, ಹೇಳಿದ್ದು ಬರ್ಕೊಂಡಿದ್ದಾರೆ. ಆದ್ದರಿಂದ ಅಹಿಂಸಾ ಮನಸ್ಸಲ್ಲೂ ಬರಲಿ, ಪುಸ್ತಕದಲ್ಲೂ ಬರಲಿ. ಸರಿ ಸರಿ, ಇವಾಗ ಏನು ನಾಲ್ಕೂವರೆ ಆಯ್ತು, ಕಾರ್ಯಕ್ರಮ ಇದೆಯಾ? ಸರಿ ಸರ್, ಹಾಲಿಡೇ ಇವತ್ತು ಹೌದಾ? 18-19 ಎರಡು ದಿವಸ ಇದೆ
ಅಷ್ಟೇ. ಮೇಲೆ ಸಭಾಗೃಹದಲ್ಲಿ ಸಂಸ್ಕೃತದಲ್ಲಿ ವರ್ಕ್ಶಾಪ್ ಇದೆ, ಹಾಗಾಗಿ ಎರಡು ಸರ್.
ನಂತರ ಬರತಕ್ಕಂತಹ ಪ್ರಕರಣ ಯಾವುದು ಅಂದ್ರೆ ಗುರು ಪ್ರಸಾದ ಲಾಭ ಪ್ರಕರಣ. ಗುರು ಅಂದ್ರೆ ಆ ಶಬ್ದಕ್ಕರ್ಥ ಎರಡು, ಗುರುಗಳು ಗುರು ಅಂದ್ರೆ ಗುರುಗಳು ಅಂತ ಅರ್ಥ. ಗುರುಗಳ ಪ್ರಸಾದ ಲಾಭ ಆಗುವ ಪ್ರಕರಣಕ್ಕೆ ಗುರು ಪ್ರಸಾದ ಲಾಭ ಪ್ರಕರಣ. ಅಥವಾ ಗುರು ಅಂದ್ರೆ ದೊಡ್ಡದು ಅಂತ, ಗುರು ಅಂದ್ರೆ ದೊಡ್ಡದು, ಆ ದೊಡ್ಡದಾದ ಲಾಭ ಆಗುತ್ತೆ ಅಂದರೆ ಗುರುಗಳ ಮೂಲಕ ದೊಡ್ಡದಾದ ಲಾಭ ಆಗುವ ಪ್ರಕರಣವೇ ಗುರು ಪ್ರಸಾದ ಲಾಭ ಪ್ರಕರಣ. ಲಾಭ ದೊಡ್ಡದು ಯಾವುದು? ಪ್ರಸಾದ, ದೊಡ್ಡವರ ಅನುಗ್ರಹವೇ ಪ್ರಸಾದ, ಆ ಪ್ರಸಾದವೇ ಲಾಭ. ಅದು ಬಿಟ್ಟರೆ ಬೇರೊಂದು ಲಾಭ ಬೇಡ ಅಂತ. ಹಾಗಾದರೆ ಇಲ್ಲಿ ವಿಶೇಷಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮೋಕ್ಷಕ್ಕೆ ಯೋಗ್ಯರಾದವರು ಎರಡು ರೀತಿಯಾಗಿದ್ದಾರೆ, ವಸು ರುದ್ರ ಆದಿತ್ಯ ಮೊದಲಾದ ಪದವಿಗಳಿಗೆ ಯೋಗ್ಯರಾದವರು, ಅದಕ್ಕೆ ಯೋಗ್ಯರಲ್ಲದವರು ಅಂತ. ಮುಕ್ತಿ ಯೋಗ್ಯರಲ್ಲಿ ಎರಡು ರೀತಿ, ಪದಕ್ಕೆ ಯೋಗ್ಯರು ಪದಕ್ಕೆ ಯೋಗ್ಯರಲ್ಲದವರು. ಹಾ, ಅದರಲ್ಲಿ ಪದಯೋಗ್ಯರಾದಂಥ ವಸು ರುದ್ರ ಆದಿತ್ಯಾದಿಗಳು ಕೂಡ ಪದಕ್ಕೆ ಬಂದವರು ಪದಕ್ಕೆ ಬರಬೇಕಾದವರು ಅಂತ ಎರಡು. ಅದರಲ್ಲಿ ಯಾರು ಯಾರು ಪದಕ್ಕೆ ಬಂದಿರ್ತಾರೆ ದೇವತೆಗಳು, ಅವರೆಲ್ಲರಿಗೂ ಕೂಡ ಈ ಅವ್ರು ಮಾಡೋದಂತೆ ಇದು ನಮಗೆ ಕೊಟ್ಟಿದ್ದು ಅಂತ ಅಯ್ಯೋ ಏನು ಮಾಡೋದೋ ಬೇಡ ಅಂತ ಹೇಳೋದಲ್ಲ. ದೇವತೆಗಳು ಮಾಡುವ ಉಪಾಸನೆ ಇದು ಗುರುಪ್ರಸಾದ ಲಾಭ ಪ್ರಕರಣ ಅಂದರೆ ಮಧುವಿದ್ಯಾ ಉಪಾಸನ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ವಿಶೇಷ ಉಪಾಸನೆ ಇದು. ಯಾರಾದರೆ ದೇವತೆಗಳು ಪದಗಳಿಗೆ ಬಂದಿರ್ತಾರೆ ಅವರಿಗೆ ಇದು ವಿಶೇಷ ಜ್ಞಾನ ಆನಂದ ಬರಲಿಕ್ಕೆ ಕಾರಣ. ಯಾರು ಪದಗಳಿಗೆ ಬರಲಿಲ್ಲ ಅವರಿಗೆ ಬೇಗ ಪದಪ್ರಾಪ್ತಿ ಭಗವಂತನ ಅನುಗ್ರಹ ಆಗಲಿಕ್ಕೆ ಕಾರಣ ಆಗುತ್ತೆ. ಇನ್ನ ಪದಗಳಿಗೆ ಯೋಗ್ಯರಲ್ಲದವರು ಯಾರು? ಮನುಷ್ಯಾದಿಗಳು ನಾವೆಲ್ಲ ಇದ್ದೀವಿ. ಹಾಗಾದರೆ ನಾವೇನು ಉಪಾಸನೆ ಮಾಡಬೇಕು ಅಂದ್ರೆ ಇಲ್ಲಿ ಉಪಾಸನೆ ಮಾಡುವ ಅಧಿಕಾರ ನಮಗಿಲ್ಲ ಅಂದ್ರು. ಅಯ್ಯೋ ರಾಮ, ಮತ್ತೆ ನಮಗೆ ಯಾಕೆ ಹೇಳ್ತೀರ? ಅದೇ ಹೇಳುತ್ತಾರೆ, ವಸ್ವಾದಿ ದೇವತೆಗಳು ಈ ಚಿಂತನೆ ಮಾಡಿ ತಾವು ತಾವು ಯಾವ ಯಾವ ಫಲ ಬೇಕು ಅಂತ ಬಯಸ್ತಾರೋ ಆ ಫಲ ಪಡೀತಾರೆ ಅಂತ ಚಿಂತನೆ. ಏನು ಮಾಡೋದು? ವಸು, ರುದ್ರ, ಆದಿತ್ಯಾದಿ ದೇವತೆಗಳು ಇಲ್ಲಿ ಹೇಳಿದ ಉಪಾಸನೆಯನ್ನು ಮಾಡಿ ಅವರವರಿಗೆ ಬೇಕಾದ ಫಲವನ್ನು ಪಡೆಯುತ್ತಾರೆ ಎಂಬ ಚಿಂತನೆ, ಸ್ಮರಣೆ. ಆ ಸ್ಮರಣೆ ಮಾತ್ರದಿಂದ ನಮಗೆ ಸ್ವಯೋಗ್ಯ ಸರ್ವ ಪುರುಷಾರ್ಥ ಪ್ರಾಪ್ತಿರ್ಭವತಿ, ನಮಗೆ ಬೇಕಾದ ಎಲ್ಲ ಪುರುಷಾರ್ಥಗಳು ಬರುತ್ತೆ. ಅದು ವಿಶೇಷ ನೋಡಿ, ಎಂಥ ದೊಡ್ಡದು. ಅವರವರು ಏನು ಸಾಧನೆ ಮಾಡುತ್ತಾರೆ ಆ ಸಾಧನೆಯಿಂದ ಅವರಿಗೆ ಫಲ ಬರುತ್ತೆ ಅಂತ ನಾವು ತಿಳಿದರೆ ಸಾಕು, ನಮ್ಮ ಫಲ ಬರುತ್ತದೆ. ಇಂಥ ಸಾಧನೆ ಉಂಟಾ ಅಂದ್ರೆ ಹೌದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಏನು ಇಲ್ಲಿ ಉಪಾಸನೆ, ಚಿಂತನೆ, ನಾವು ಮಾಡಬೇಕಾದ ಸ್ಮರಣೆ ಏನು? ಯಾರನ್ನ ಕುರಿತು ಅಂದ್ರೆ ಸೂರ್ಯಾಂತರ್ಗತನಾದ ವಿಷ್ಣು ಭಗವಂತ ಇದ್ದಾನಲ್ಲ ಅವನ ಕುರಿತಾದ ಚಿಂತನೆ ಇಲ್ಲಿ ಮಾಡುತ್ತಾ ಇದೆ. ಸೂರ್ಯಾಂತರ್ಗತನಾಗಿರ್ತಕ್ಕಂಥ ಭಗವಂತನಿಗೆ ಯಾರವ? ವಿಷ್ಣು, ನಾರಾಯಣ. ಅವನಿಗೆ ಸೂರ್ಯನಿಗೆ ಹೆಸರೇನು? ಆದಿತ್ಯ ಅಂತ. ಆದಿತ್ಯನೊಳಗಿರತಕ್ಕಂಥ ಭಗವಂತನಿಗೆ ಆದಿತ್ಯ ಅಂತ ಹೆಸರು, ದೇವರಿಗೆ ಆದಿತ್ಯ ಅಂತ ಯಾಕೆ ಹೆಸರು ಅಂದರೆ ಆದಿತ್ವಾತ್ ಆದಿತ್ಯ, ಎಲ್ಲರಿಗೂ ಮೂಲ ಕಾರಣ ಇವ ಅಂದರೆ ಎಲ್ಲರೂ ಬದುಕಲಿಕ್ಕೂ ಬೆಳೆಯಲಿಕ್ಕೂ ಉದ್ಧಾರ ಆಗ್ಲಿಕ್ಕೂ ಮೋಕ್ಷ ಬರಲಿಕ್ಕೂ ಎಲ್ಲದಕ್ಕೂ ಕಾರಣ ಇವ. ಆದ್ದರಿಂದ ಆದಿ, ಆದ್ದರಿಂದ ಇವನನ್ನ ಆದಿತ್ಯ ಅಂತ ಕರೆದು. ಆ ತತತ್ವಾತ್ ಆದಿತ್ಯ, ಆ ಅಂದ್ರೆ ಚೆನ್ನಾಗಿ, ತತ ವ್ಯಾಪ್ತ, ಎಲ್ಲಾ ಕಡೆ ಚೆನ್ನಾಗಿ ವ್ಯಾಪಿಸಿರ್ತಾನೆ. ಏನು ಚೆನ್ನಾಗಿ ವ್ಯಾಪಿಸುವುದು ಅಂದ್ರೆ ಏನು ಅಂದರೆ ಎಲ್ಲಾ ಕಡೆ ಎಲ್ಲರೂ ವ್ಯಾಪಿಸಿರ್ತಾರೆ ದೇವತೆಗಳು, ಅವರು ಕೂಡ ತತರೆ. ಅವರು ತತ ಅಂದ್ರೆ ವ್ಯಾಪ್ತ, ಎಲ್ಲ ಕಡೆ ವ್ಯಾಪ್ತರಾಗಿದ್ದಾರೆ. ಮತ್ತೆ ದೇವರು ಕೂಡ ಎಲ್ಲ ಕಡೆ ಇದ್ದಾರೆ, ಎಲ್ಲ ಒಂದೇ ಆಯ್ತಲ್ಲ ಅಂದ್ರೆ ಹಾಗಲ್ಲ, ದೇವರು ಅವರಿಗಿಂತ ಮೀರಿ ನಿಂತಿದ್ದಾನೆ, ಅವರ ಸುತ್ತೆಲ್ಲ ಇದ್ದಾನೆ, ಅವರೆಲ್ಲರೂ ಎಲ್ಲಿ ಇಲ್ಲವೋ ಅಲ್ಲೆಲ್ಲ ಇದ್ದಾನೆ. ಆದ್ದರಿಂದ ಇವ ಆತತ. ಅಷ್ಟೇ ಅಲ್ಲ, ಇವರೆಲ್ಲರೂ ಕೂಡ ಸ್ವತಂತ್ರವಾಗಿ ಯಾರೂ ವ್ಯಾಪಿಸಿ ನಿಂತಿಲ್ಲ, ಇವರ ಮೇಲೆ ಆಧಾರ ಪಟ್ಟೇ ನಿಂತಿದ್ದಾರೆ. ಅದಕ್ಕೆ ಅವರು ಬರೀ ತತರು, ಇವ ಆತತ. ಆದ್ದರಿಂದ ಇವನಿಗೆ ಆದಿತ್ಯ ಅಂತ ಹೆಸರು. ಅಷ್ಟೇ ಅಲ್ಲ, ಆದ್ಯತ್ವ ಆದಿತ್ಯ ಅಂದರೆ ಇವ ಆದ್ಯ ಅಂದರೆ ಶ್ರೇಷ್ಠ, ಮೊದಲಿಗ. ಆದ್ದರಿಂದ ದೇವರಿಗೆ ಆದಿತ್ಯ ಅಂತ ಹೆಸರು. ಅಷ್ಟೇ ಅಲ್ಲ, ಜ್ಞಾನ ರೂಪತ್ವ, ಜ್ಞಾನ ರೂಪಿ, ತನ್ನೊಳಗೆ ಪೂರ್ಣ ಜ್ಞಾನ ಹೊಂದಿದ್ದಾನೆ, ಅವನನ್ನು ಚಿಂತನೆ ಮಾಡಿದವರಿಗೆ ಪೂರ್ಣ ಜ್ಞಾನವನ್ನು ಕೊಡುತ್ತಾನೆ. ಅದಕ್ಕೆ ದೇವರಿಗೆ ಆದಿತ್ಯ ಅಂತ ಇಷ್ಟು. ಸೂರ್ಯನೊಳಗಿರತಕ್ಕಂಥ ವಿಷ್ಣುವಿಗೆ ಆದಿತ್ಯ ಎಂಬ ಹೆಸರು. ಆ ಹೆಸರಿನಿಂದ ನಮಗೆ ಕಾಣುವ ಗುಣಗಳು ಅದನ್ನು ಪರಿಚಯ ಮಾಡಿಕೊಟ್ಟರು. ಈ ಭಗವಂತನೇ ಐದು ರೂಪಗಳಿಂದ ಸೂರ್ಯ ಮಂಡಲದಲ್ಲಿದ್ದಾನೆ. ಎಷ್ಟು ರೂಪಗಳಿಂದ? ಐದು ರೂಪಗಳಿಂದ. ಈ ಐದು ರೂಪಗಳಿಂದ ಸೂರ್ಯ ಮಂಡಲದಲ್ಲಿರುವಂತಹ ದೇವ ಯಾವ ಯಾವ ರೂಪಗಳು? ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ ಅದ್ಭುತವಾದ ರೂಪಗಳಿಂದಿದ್ದಾನೆ. ಈ ರೂಪಗಳಿಗೆ ಹೆಸರೇನು ಅಂದರೆ ಮಧು ಅಂತ, ಜೇನು. ಆ ದೇವರಿಗೆ ಜೇನು ಅಂತ ಹೆಸರು. ದೇವರಿಗೆ ಮಧು ಅಂತ ಯಾಕೆ ಹೆಸರು ಅಂದರೆ ಸುಖಪೂರ್ಣತ್ವಾತ್ ಮಧುನಾಮ. ದೇ ತರ್ಪಕತ್ವೇನ ದೇವಾನಾಂ ಉಪಜೀವ್ಯತ್ವಾದೇವ ಮಧುನಾಮಾಚ ಸನ್. ಈ ಭಗವಂತ ದೇವತೆಗಳಿಗೆ ಅವರು ಬದುಕಲಿಕ್ಕೆ ಆಶ್ರಯ ಎಲ್ಲವನ್ನ ಕೊಡ್ತಾನೆ. ಆದ್ದರಿಂದ ಮಧು ಅಂತ ಎಲ್ಲರಿಗೆ ಬೇಕಾದವ, ಅದಕ್ಕೆ ದೇವರನ್ನ ಮಧು ಅಂತ ಉಪಾಸನೆ ಮಾಡುತ್ತಾನೆ. ಇನ್ನ ಏನಿಷ್ಟಪ್ಪು ಇಲ್ಲಿ ಮಾಡೋದೇನು? ಸೂರ್ಯಮಂಡಲ ಅಂತ ಹೇಳಿದ್ರಿ, ಅಲ್ಲೇನೋ ದೇವರು ಅಂದ್ರಿ, ಇದ್ದಕ್ಕಿದ್ದಾನೆ ಜೇನಿಗೆ ಬಂದ್ರಿ. ಸೂರ್ಯಮಂಡಲಕ್ಕೂ ಜೇನುತುಪ್ಪಕ್ಕೂ ಏನು ಸಂಬಂಧ? ಜೇನುತುಪ್ಪ ನಮಗೆ ಇಷ್ಟವೇ, ಅಲ್ಲೇನು ಜೇನು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನಮಗರ್ಥ ಆಗೋ ರೀತಿಯಲ್ಲಿ ಹೇಳಬೇಕಾದರೆ, ಹೊರಗಿನ ಜೇನಿನ ಗೂಡು ಅದೊಂದು ಸಲ ನೋಡೋಣ ಹೇಗಿರುತ್ತೆ ಅಂತ. ಜೇನಿನ ಗೂಡು ಕಟ್ಟೋದು ಎಲ್ಲಿ? ಸಾಮಾನ್ಯವಾಗಿ ಮನೆಯಲ್ಲೂ ಕಟ್ಟಲ್ಲ. ಸರಿ ಅಲ್ಲ, ಕೇಳಿದ್ವಿ ಎಲ್ಲೆಲ್ಲಿ ಕಟ್ಟುತ್ತೆ. ಅದು ಕಟ್ಟಬೇಕಾದರೆ ಆ ಸ್ಥಳ ಅಥವಾ ಆ ಗಿಡದ ಕೊಂಬು ಹೇಗಿರಬೇಕು? ಉದ್ದಕ್ಕಿದ್ರೆ ಸಾಕ ಅಲ್ವಾ?
ಈಗ ಅಡ್ಡ ಇರ್ಬೇಕು, ಈ ಮರ ಆಗಲಿ ಬೇಜರ ಮರ
ಸಪೋರ್ಟ್
ಸರಿ ಹೇಗಿರಬೇಕು? ಅದನ್ನ ಸಂಸ್ಕೃತದಲ್ಲಿ ಹೇಳಿದರೆ ತಿರಶ್ಚೀನ ಅಂದ್ರೆ ಬಾಗಿದ ಕೊಂಬೆ ಆಗಿರ್ಬೇಕು. ಬಾಗಿದ ಕೊಂಬೆ, ಆ ಕೊಂಬೆ ಯಾವುದು? ಅಲ್ಲಿ ಜೇನು ಗೂಡು ಎಲ್ಲಿ ಹೆಚ್ಚು ಕಟ್ಟುತ್ತೆ ಅದನ್ನ ಹೆಚ್ಚು ತಗೊಳ್ಬೇಕು. ನಮ್ಮ ಮನೆಯಲ್ಲೂ ಕಟ್ಟುತ್ತೆ ಇಲ್ಲಾಂದಿಲ್ಲ. ಎಲ್ಲಿ ಕಟ್ಟುತ್ತೆ? ಯಾವ ಗಿಡಕ್ಕೆ ಹೆಚ್ಚು ಕಟ್ಟುತ್ತೆ ಅಂದ್ರೆ ಬಿದುರಿನ ಗಿಡಕ್ಕೆ. ವಂಶ ಅಂತ ಕರೀತಾರೆ, ವಂಶ ವೃಕ್ಷ ಬಿದುರು. ಆ ಬಿದುರಿನ ವೃಕ್ಷದಲ್ಲಿ ಆ ಕೊಂಬೆ ಬಾಗಿರುತ್ತೆ, ಅದನ್ನ ತಿರಶ್ಚೀನ ವಂಶ ಅಂತ ಹೇಳ್ತಾರೆ. ಅದಕ್ಕೆ ಈ ಜೇನಿನ ಗೂಡು ಕಟ್ಟುತ್ತೆ. ಜೇನಿನ ಗೂಡು ನೋಡಿದ್ದೀರಾ ಯಾವಾಗಾದ್ರೂ? ದೂರದಿಂದಲ್ಲ, ಹತ್ತಿರದಿಂದ ನೋಡಿಲ್ಲಲ್ವಾ? ನೋಡೋ ಭಾಗ ಸಿಕ್ಕಿರಲ್ಲ. ಅದರ ಸುತ್ತ ಜೇನು ಹುಳಗಳು ತಿರುಗಾಡುವಾಗ ಹತ್ತಿರದಿಂದ ನೋಡಿದವರು ಇದ್ದೀರಾ? ಅದರ ಹತ್ತಿರ, ಇಷ್ಟು ಹತ್ತಿರ ದೂರದಿಂದ ನೋಡ್ತೀವಿ. ನಮಗೆ ಅದರ ಹತ್ತಿರ ಹೋದರೆ ಮತ್ತು ನಾವು ದೂರ ಬರ್ಲಿಕ್ಕಾಗಲ್ಲ. ಅದು ಒಂದ್ಸಲ ಮುಟ್ಟಿದ್ರೆ ಬಿಟ್ಟ ಅದಕ್ಕೆ ದೂರ ಇರುತ್ತೆ. ಎಲ್ಲ ಹೇಳ್ತೇನೆ. ಇನ್ನೊಂದು, ನೀವು ಮುಟ್ಟದೆ ನೋಡಿದ ಹುಡುಗಿ ಏನು ಕಾಣಲ್ಲ, ಯಾಕೆ ಆ ಜೇನು ಹುಳಗಳೆಲ್ಲ ಸುತ್ತ ಆಗ್ತಿರುತ್ತೆ, ಏನು ಕಾಣಲ್ಲ. ಆ ಜೇನು ಗೂಡಿನ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ತೂತಿರುತ್ತೆ ಅಲ್ಲ, ನೋಡಬೇಕಾ ಜೇನಿನ ಗೂಡು ಚೆನ್ನಾಗಿ ನೋಡಬೇಕಾ ಅಂದ್ರೆ ಟಿವಿಯಲ್ಲಿ ನೋಡಬಹುದು. ನಾನು ಅದಕ್ಕಾಗಿ ಆನಿಮಲ್ ಪ್ಲಾನೆಟ್ ಅಲ್ಲಿ ಈ ಹನಿ ಈ ಒಂದು ಅವ್ರದ್ದ ವೆಬ್ಸೈಟ್ ಇದೆ, ಅದಕ್ಕೆ ಹೋದ್ರೆ ಅವ್ರು ಕ್ಲೀನ್ ಆಗಿ ಎಲ್ಲ ತೋರ್ತಾರೆ, ಬಹಳ ಚೆನ್ನಾಗಿರುತ್ತೆ. ಇವೆಲ್ಲ ಆಶ್ಚರ್ಯ ಆಗುತ್ತೆ. ಇಲ್ಲಿ ಏನು ಬರೆದಾರ ನಮ್ಮ ಪ್ರಾಚೀನ ಋಷಿಗಳು ನೋಡಿಯೇ ಬರೋದು, ವೇದದಲ್ಲಿ ಬಂದ ಸತ್ಯವಾಗಿ ಬಲವಂತ ಕೊಟ್ಟಿದ್ರು. ಆ ಜೇನಿನ ಗೂಡಿಗೆ ಸರಿಯಾಗಿ ಸುತ್ತ ನಾಲ್ಕು ತೂತು ಇದ್ದೇ ಇರುತ್ತೆ. ಕಳೆದ ಒಂದು ತೂತು ಅಂದ್ರೆ ಡಬ್ಬಿ ಬೋರ್ಡ ಹಾಕಿದ್ರೆ ಹೇಗಿರುತ್ತೆ? ರಿವರ್ಸ್ ಆಗಿ ಹಾಗಿರುತ್ತೆ. ಕಳೆದ ಒಂದು ತೂತು, ಒಟ್ಟಾರೆ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ತೂತು, ಮಧ್ಯದಲ್ಲಿ ಒಂದು ತೂತು ಇರುತ್ತೆ. ಆ ಚೂತಿನ ಸುತ್ತು ಹೊರಗಡೆ ಹೇಗಿರುತ್ತೆ, ಕಪ್ಪಾದ ಹೆಕ್ಸಾಗನಲ್ ಎಲ್ಲ ಬಂದಿರುತ್ತೆ ಹೌದಾ, ಅದರ ಒಳಗೆ ತೆಗೆದರೆ ಬಿಳಿಯಾದ ದೋಸೆ ತರ ಇರುತ್ತೆ, ಅದನ್ನ ಅಪೂಪ ಅಂತ ಕರೀತಾರೆ ಹೌದಾ. ಅದನ್ನ ತಿಂತಾರೆ, ಆ ಬಿಳಿ ಅದನ್ನ ತಿಂದು ಬಿಡ್ತಾರೆ, ನಾವು ತಿನ್ಲಿಕ್ಕಿಲ್ಲ ಅದನ್ನ, ಏನು ಮಾತ್ರ ತಗೋಬೇಕು. ಆ ಒಳಗಿದ್ದನ್ನ ಅಪೂಪ ಅಂತ ಕರೀತಾರೆ, ಹೊರಗಿದ್ದದ್ದು ಆಶ್ಚರ್ಯ. ಅದಕ್ಕೆ ನಾಲ್ಕು ಕಡೆ ತೂರು, ಮಧ್ಯದಲ್ಲಿ ಒಂದು ತೂರು ಇಷ್ಟಿದ್ದರೆ ಆ ನಾಲ್ಕು ಸ್ತೂತುಗಳಿಗೆ ಈ ಜೇನು ಹುಳಗಳು ಸುತ್ತಕೊಂಡಿರುತ್ತೆ. ಅದರ ಲಕ್ಷಣ ಏನು ಅಂದ್ರೆ, ಒಂದು ತೂತಲ್ಲಿ ಯಾವ ಜೇನು ಹುಳಗಳು ಕೂತಿರುತ್ತೋ ಆ ತೂತು ಬಿಟ್ಟು ಇನ್ನೊಂದು ತೂತಿಗೆ ಹೋಗಲ್ಲ. ಐದು ತೂತುಗಳತ್ರೆ ಐದು ರೀತಿಯ ಜೇನು ಹುಳಗಳೇ, ಮೇಲ್ನೋಡಕ್ಕೆ ಎಲ್ಲ ಒಂದೇ ತರ ಕಾಣ್ತಾ ಇರುತ್ತೆ, ಎಲ್ಲ ಗುಯ್ ಅಂತ ಇರುತ್ತೆ. ಆದರೆ ಅದರಲ್ಲೇ ಒಂದಕ್ಕೆ ಬಂದದ್ದು ಇನ್ನೊಂದಕ್ಕೆ ಹೋಗಲ್ಲ. ಒಂದು ಲೋಟ ನಮ್ಗೆ ಕೊಡ್ತೀರಾ ನಾಳೆ ಕೊಡ್ತೀವಿ ಅಂತ ಹಾಗೇನಿಲ್ಲ. ಅಲ್ಲಲ್ಲಿ ಯಾವ ಯಾವ ಜೇನು ಹುಳಗಳು ಎಲ್ಲೆಲ್ಲಿಂದ ಮಕರಂದ ತಂದಿಡುತ್ತೋ ಜೇನು ಆಗುತ್ತೆ, ಅದನ್ನು ಇನ್ನೊಂದು ಹೋಗಿ ಬಾಯಿ ಹಾಕಿ ತಗೊಳ್ಳೋದಿಲ್ಲ, ಮುಟ್ಟೋದೇ ಇಲ್ಲಂತೆ. ಯಾಕೆ ಅಂದ್ರೆ ಇದರ ನಾಲಿಗೆ ರುಚಿಯಾದ ಜೇನಿಲ್ಲ, ಅಲ್ಲಿ ಎಲ್ಲ ಒಂದೇ ನೋಡಿ. ನಮಗೆ ಅವ್ರು ಹಿಂಡಿ ಬಿಟ್ರೆ ಎಲ್ಲಾ ಜೇನು ನಮಗೆ ಅಲ್ಲಿ ಹಾಗಲ್ಲ. ಆ ಜೇನು ಹುಳಗಳಿಗೆ ಒಂದು ತೂತಲ್ಲಿದ್ದ ಜೇನು ಏನಿಟ್ಟಿರುತ್ತೆ ಆ ರುಚಿ ಇನ್ನೊಂದು ತೂತಲ್ಲಿ ಬರಲ್ಲ, ಅದು ಬೇರೆ ಬೇರೆ ಬೇರೆ. ಐದು ತೂತುಗಳಲ್ಲೂ ಬೇರೆ ಬೇರೆ ರುಚಿ, ಅದಕ್ಕೆ ಅದರಲ್ಲಿ ಗ್ರೂಪ್ 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 ಕೂತಿರುತ್ತೆ, ಆ ಗ್ರೂಪ್ ಇನ್ನೊಂದು ತೂತಿಗೆ ಹೋಗೋದೇ ಇಲ್ಲ. ಅದರಲ್ಲಿ ದೊಡ್ಡವರು ಚಿಕ್ಕವರು ಎಲ್ಲ ಇರುತ್ತೆ. ಅಂದ್ರೆ ಅಪ್ಪ ಅಮ್ಮ ಮಕ್ಕಳು ಆ ಮರಿ ಮಕ್ಕಳು ಎಲ್ಲ ಸೇರಿ 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 ಹಾಗೆಲ್ಲ ಐದು ಕಡೆ ಈ ಸಂಸಾರ ಕೂತಿರುತ್ತೆ. ಹೌದೌದು, ಅದು ಐದು ಕಡೆ ಇರುತ್ತೆ, ಐದು ಕಡೆ ಇರುತ್ತೆ. ದೊಡ್ಡ ಜೇನು ಹುಳಗಳು ಚಿಕ್ಕ ಜೇನು ಹುಳಗಳು ಎಲ್ಲ ಇರುತ್ತೆ. ಇಷ್ಟೇ ಅಲ್ಲದೆ ಈ ಜೇನು ಹುಳಗಳು ಅದು ಭಗವಂತ ಏನು ಚಿತ್ರ ಸೃಷ್ಟಿ ಮಾಡ್ತಾರೆ ನೋಡಿ, ಈ ಯಾವುದು ನೀಮ್ ಹನಿ ಅಂತ ಸಿಗುತ್ತೆ, ಬೇವಿನ ಜೇನು. ನಾ ಕೇಳಿದ್ದೆ ಅವರನ್ನ, ಜೇನು ಹುಳ ಬಿಟ್ರೆ ಅವನು ಬೆಳೆಸ್ತಾನೆ ಜೇನು ಹುಳಗಳನ್ನ, ಬಿಟ್ರೆ ಎಲ್ಲ ಹೂ ಮೇಲೆ ಹೋಗುತ್ತೆ, ಎಲ್ಲ ಹೂಗೂ ತರುತ್ತೆ. ಅದು ಪ್ರತ್ಯೇಕ ಬೇವಿನ ಗಿಡದ್ದೇ ಜೇನು ಅಂತ ಹೇಗೆ ಹೇಳ್ತೀಯ? ನೀನು ಪಟ್ಟಿ ಹಾಕಿದ್ದಷ್ಟೇ, ಅದು ಯಾವ್ದು ತರುತ್ತೆ ಅಂದ್ರೆ ಅದರಲ್ಲಿ ಆನ್ಸರ್ ಕೊಡ್ತಾರೆ. ಎಷ್ಟು ಚೆನ್ನಾಗಿ ತೋರ್ತಾರದು, ಆ ಜಾತಿ ಹುಳಗಳನ್ನ ಬೆಳೆಸ್ತಾರೆ ಜೇನು ಹುಳಗಳು. ಅವು ಎಂಥವು ಅಂದ್ರೆ ಬರೀ ಬೇವಿನ ಹೂವಿನ ಹತ್ರ ಮಾತ್ರ ಹೋಗುತ್ತೆ, ಪಕ್ಕದಲ್ಲಿ ಬೇರೆ ಹೂವಿದ್ರೆ ಹೋಗಲ್ಲ. ನಮಗೆ ನಮ್ಮ ಮೇಲೆ ಗ್ಯಾರಂಟಿ ಇಲ್ಲ, ಅವರಿದೆ ಆ ಜೇನು ಹುಳದ ಮೇಲೆ. ಇದು ಸರ್ವಥ ಬೇರೆ ತರಲ್ಲ ಅಂತ ಟೆಸ್ಟ್ ಮಾಡಿ 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 ನೋಡಿ ಅದನ್ನು ಬಿಡ್ತಾರೆ, ಫ್ರೀಯಾಗಿ ಬಿಡ್ತಾರೆ ಆ ಜೇನು ಹುಳಗಳನ್ನ. ಬಿಟ್ರೆ ಅವೆಲ್ಲ ಬೇವಿನ ಅವರು ಬೆಳೆಸೋದಿಲ್ಲ ಏನು ಗಿಡ, ಆ ಬೇವಿನ ಗಿಡ ಎಲ್ಲ ತರುತ್ತೆ. ತಂದು ಇಟ್ಟಾಗ ಬೇವಿನದ್ದೇ ಜೇನು ನಮಗೆ ಬರುತ್ತೆ. ಆ ತರ ಅದ್ಭುತವಾದ ವಿಚಾರಗಳೆಲ್ಲ. ಅದಕ್ಕೆ ಆಚಾರ ಹೇಳ್ತಾರೆ, ಬಹುಚಿತ್ರ ಜಗತ್ ಬಹುದಾಕರಣ ಪರಾಶಕ್ತಿರ ಅನಂತ ಗುಣ ಪರಮ, ಎಂಥ ವ್ಯಾಪಾರ ಮಾಡಿಸ್ತಾರೆ ಭಗವಂತ. ನಾವು ಅಷ್ಟೇ ಅಲ್ಲ, ಒಂದು ಗೂಡಿನಿಂದ ಇನ್ನೊಂದು ಗೂಡಿಗೆ ಹೋಗೋದೇ ಇಲ್ಲ, ಅವರವರ ಗೂಡಲ್ಲಿಂದ ಹಾಗೆ ಇರ್ತೀವಿ. ಸ್ವಲ್ಪ ಹಾಗೆ ಹೋದ್ರು ಹಾರಿ ಮತ್ತೆ ನಮ್ಮ ಗೂಡಿಗೆ ಬರ್ತಾರೆ. ನಾವು ಹಾಗೆ ನಮ್ಮ ದೇವರ ನಮ್ಮನ್ನು ಹಾಗೆ ಇಟ್ಟಿದ್ದಾರೆ. ಅದಕ್ಕೆ ನೋಡಿ, ನಮ್ಮ ಗೂಡೆಲ್ಲ ಒಂದು, ಒಳಗೆ ಕೂತು ರಾಯರು ಮೊದಲಾದವರು ಗೂಡೆ ಬೇರೆ, ನಾವು ಆ ಗುಡಿಗೆ ಹೋಗೋದೇ ಇಲ್ಲ. ಕರೆದ್ರು ಹೋಗಲ್ಲ, ಅವರು ನಮ್ಮ ಹತ್ರ ಬರೋದಿಲ್ಲ, ನಮ್ಮ ಗೂಡಲ್ಲೇ ನಾವು ಇರ್ತೇವೆ. ಅವ್ರು ಕರೆದು ಕರೆದು ಸಾಕಾಯ್ತು, ಬಂದ್ರು ಹೋಗೋದು, ನಾವು ಬರೋದೇ ಇಲ್ಲ, ಇಲ್ಲೇ ಇರ್ತೇವೆ ಅಂತ ನಾವು. ಸರಿ, ಹಾಗಾದ್ರೆ ಆ ಜೇನು ಹುಳಗಳೆಲ್ಲ ಬೇರೆ ಬೇರೆ ಕಡೆಗೆ ಹೋಗಿ ಹೂವುಗಳಿಂದ ಮಕರಂದ ತರುತ್ತೆ. ಮಕರಂದ ಅಂದ್ರೆ ಒಳಗಿರುವ ಹೂವಿನ ಒಳಗಿರುವ ಸ್ವಲ್ಪ ಜಿಗಟ ಆದ ಪದಾರ್ಥ. ರೆಡಿಮೇಡ್ ಆಗಿ ನೋಡಿ, ಯಾವ ಹೂವು ಮುಟ್ಟಿದ್ರು ಕೂಡ ಅದರಲ್ಲಿ ಏನೋ ಜಿಗಟ ಪದಾರ್ಥ ಇರುತ್ತಾ, ಏನಿರಲ್ಲ, ದಡಗಳಿರುತ್ತೆ, ಒಳಗೆ ಪುಡಿ ಪುಡಿ ಇರುತ್ತೆ, ಮಧ್ಯದಲ್ಲಿ
ಚೂರು ಚೆನ್ನಾಗಿ ನೋಡಿ ಬಿಡುತ್ತೆ. ಅದರಲ್ಲಿ ಅಂಟಾದ ಪದಾರ್ಥ ಯಾವುದು ಇರಲ್ಲ. ಅದು ಎಲ್ಲಿರುತ್ತೆ ಮಕರಂದ ಅಂದ್ರೆ ಆ ಹೂವಿನ ಪರಾಗ ರೇಣುಗಳಿರುತ್ತಲ್ಲ ನೋಡ್ಲಿಕ್ಕೆ ಪುಡಿ ಪುಡಿ ಪುಡಿಯಾಗಿ, ಆ ಒಂದೊಂದು ರೇಣುವನ್ನು ಒಡೆದರೆ ಅದರೊಳಗೆ ಕೂತಿರುತ್ತೆ ಯಾವುದು, ಸಿಹಿಯಾದ ಪದಾರ್ಥ ಮಕರಂದ. ಇನ್ನ ಸಿಹಿ ಆಗಿರೋದಲ್ಲ ಅದನ್ನ ಈ ಹುಡಗಳೆಲ್ಲ ಹೋಗಿ ಒಂದೊಂದು ರೇಣುವನ್ನ ಒಡೆದು 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 ಅದರೊಳಗಿರುವಂತ ಮಕರಂದವನ್ನ ಹೀರಿ 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 ಬರಬೇಕು. ಎಷ್ಟು ಕಷ್ಟ ನೋಡಿ, ನಾವೇನು ಡೈರೆಕ್ಟ್ ಆಗಿ ಒಂದು 400 ರೂಪಾಯಿ ಕೊಟ್ಟರೆ ಬಾಟ್ಲಿ ಬರುತ್ತೆ, ಆ ಬಾಟ್ಲಿಯಿಂದ ಎಷ್ಟು ಶ್ರಮ ಇದೆ ಅದರದ್ದು. ಪ್ರತಿಯೊಂದು ಪುಷ್ಪಕ್ಕೆ ಹೋಗ್ಬೇಕು, ಅದರಲ್ಲೇ ಒಂದೊಂದು ರೇಣುವನ್ನ ಹೊಡಿಬೇಕು, ಹೊಡಿಲಿಕ್ಕೆ ಎಷ್ಟು ಕಷ್ಟ. ಹಾಗೇ ಕೂತು ಆ ಕೆಲಸ ಮಾಡಿ ಅದನ್ನ ಒಡೆದು ಅದನ್ನ ಹೀರಿ ಹೀರಿ ತರಬೇಕು. ಮಕರಂದವೇ ಜೇನಲ್ಲ, ಒಂದು ವೇಳೆ ಮಕರಂದವೇ ಜೇನಾಗಿದ್ರೆ ಅಲ್ಲೇ ಕೊಡದು ಬಿಡ್ತಾ ಇರ್ತದೆ. ಅದನ್ನ ತಂದು ಆ ಗೂಡಿನಲ್ಲಿ ಇಡ್ತಾ ಬರುತ್ತೆ ಜೇನು ಬುಡಗಳು. ಇಟ್ಟ ಮೇಲೆ ಸೂರ್ಯನ ಬಿಸಿಲಿಗೆ ಆ ಪಾಕಕ್ಕೆ ಬಿಸಿಗೆ ಅದು ಪರಿವರ್ತನೆ ಆಗುತ್ತೆ, ಚೆನ್ನಾಗಿ ಕುದ್ದಂತೆ ಆಗಿ ಅದು ಪಾಕದಂತ ಆಗುತ್ತೆ. ಅದನ್ನ ಜೇನು ಅಂತ ಮಧು ಅಂತ ಇಷ್ಟು ನಡೀಬೇಕಲ್ಲ ಹೌದಾ? ಮತ್ತೆ ನಮಗೇನು ಸಂಬಂಧ ಇಲ್ಲೂ ಅಷ್ಟೇ. ಏನದು ಅಂದರೆ ಸೂರ್ಯ ಮಂಡಲವೇ ಜೇನಿನ ಗೂಡು, ಸೂರ್ಯ ಮಂಡಲವೇ ಜೇನಿನ ಗೂಡು. ಆ ಜೇನು ಗೂಡು ಕಟ್ಟಬೇಕಾದ್ರೆ ಬಾಗಿದ ಬಿದುರಿನ ಕೊಂಬೆ ಬೇಕಲ್ವ? ಬಾಗಿದ ಬಿದುರಿನ ಕೊಂಬೆ ಯಾವುದು ಅಂದ್ರೆ ಆಕಾಶ. ಆಕಾಶ ಹೇಗೆ ಚೆನ್ನಾಗಿ ಬಾಗಿದ ಆಕಾಶ ಯಾರೋ ಅಲ್ಲ, ದ್ಯುನ್ ನಾಮಗಳಾದಂತಹ ಲಕ್ಷ್ಮೀ ದ್ಯುನಾಮಗಳಾದಂತಹ ಲಕ್ಷ್ಮೀ ದೇವಿಯೇ ಬಾಗಿರ್ತಾಳೆ. ಅಂದರೆ ಯಾರಿಗೆ ದೇವರಿಗೆ ಬಾಗಿತ್ತು. ತಿರಶ್ಚೀನ ವಂಶ ಅಂತ ಬಾಗಿದ ಬಿದುರಿನ ಬೊಂಬೆ ಆ ಹೆಸರಾಕೆಗಿದೆ ಅಂದ್ರೆ ತಿರಶ್ಚೀನ ವಂಶ ಅಂತ ಲಕ್ಷ್ಮೀ ದೇವಿ ಹೆಸರು. ಯಾಕೆ ಅಂದರೆ ತಿರ್ಯಕ್ ಸ್ಥಿತ್ವ ದೇವರ ಮುಂದೆ ತಾನು ಬಾಗಿ ಅನುಗ್ರಹವನ್ನ ಪಡೆಯುತ್ತಾಳೆ. ವಶೇಕರೋತಿ ಹರಿ, ದೇವರನ್ನ ವಶ ಮಾಡಿಕೊಳ್ಳುತ್ತಾಳೆ. ದೇವರನ್ನ ವಶ ಮಾಡಿಕೊಳ್ಳುವ ವಿಧಾನ ಏನು? ದೇವರಿಗೆ ಬಾಗುವುದು. ಇದೇ ಶಾಸ್ತ್ರ ಅಂದರು. ನೀವು ಒಂದು ಮಾತು ಹೇಳಿದರೆ ಇಡೀ ಶಾಸ್ತ್ರ, 4 ವೇದಗಳು, ಇತಿಹಾಸ ಪುರಾಣಗಳು, ಎಲ್ಲದರ ರಹಸ್ಯ ಚುಟುಕ ಆಗಿ ಹೇಳ್ಬಿಡಿ. ಹೆಚ್ಚು ಪೇಷನ್ಸ್ ಇಲ್ಲ, ಟೈಮು ಇಲ್ಲ, ಬಿಸಿಯಾಗಿ ನೋಡುತ್ತೇವೆ ಅಂದ್ರೆ ಹೇಗಿಟ್ಟರು? ಇದೇ ಶಾಸ್ತ್ರ ಅನ್ನೇನು ಇಲ್ಲ, ಇಷ್ಟೇ ಶಾಸ್ತ್ರ. ಏನು ಇಲ್ಲಿ ಈ ತೋರು ಬೆರಳು ಜೀವನನ್ನು ತೋರುತ್ತೆ, ಸಿಂಬಲ್ ಜೀವ. ಇದು ದೇವ, ಹೆಬ್ಬೆರಡು ದೇವ ನೋಡಿ. ಈ ತೋರು ಬೆರಳಿಗೂ ಜೀವ ಹೆಬ್ಬೆರಳಿಗೂ ಬಹಳ ಅಂತರ, ದೂರದಲ್ಲೂ ಅಂತರ, ಸೈಜಲ್ಲೂ ಎಲ್ಲದರಲ್ಲೂ ಅಂತರ ಹೌದಾ? ಈ 3 ಬೆರಳುಗಳು ಬಂದು ಪ್ರಕೃತಿಯ 3 ಗುಣಗಳು ಯಾವ್ಯಾವುದು? ಸತ್ವ ರಜಸ್ಸು ತಮಸ್ಸು. ಇಲ್ಲಿ ನೋಡಿ, ಈ 3 ಬೆರಳುಗಳಲ್ಲಿ ಒಂದು ದೊಡ್ಡದು, ಒಂದು ಚಿಕ್ಕದು, ಒಂದು ಚಿಕ್ಕದು. ಸತ್ವಗುಣ ದೊಡ್ಡದು, ರಜಗುಣ ಚಿಕ್ಕದು, ತಮಗುಣ ಇನ್ನ ಚಿಕ್ಕದು. ಯಾರಲ್ಲಿ? ಮೋಕ್ಷಕ್ಕೆ ಯೋಗ್ಯರಾದವರಲ್ಲಿ. ಮಧ್ಯದವರಲ್ಲಿ ರಜೋಗುಣ ದೊಡ್ಡದು, ಸತ್ವಗುಣ ಸ್ವಲ್ಪ ಚಿಕ್ಕದು, ತಮೋಗುಣ ಸ್ವಲ್ಪ ಚಿಕ್ಕದು. ತಮೋಗುಣದವರಲ್ಲಿ ತಮೋಗುಣವೇ ದೊಡ್ಡದು, ರಜೋಗುಣ 2ನೇದು, 3ನೇದು ಸಾತ್ವಿಕ ಗುಣ ಇಲ್ಲವೇ ಇಲ್ಲವರಲ್ಲಿ. ಈ ರೀತಿಯಲ್ಲಿ 3 ಗುಣಗಳ ಅಂಟಿರತಕ್ಕಂಥ ಜೀವಿ ದೇವರನ್ನ ಸೇರಬೇಕಾದರೆ ಏನು ಮಾಡಬೇಕು ಅಂದರೆ ಬಾಗಬೇಕು. ಈ 2 ಬಾಗಿದ್ರೆ ನೋಡಿ, ಇದು ಬಾಗೋದು, ಇದು ಬಾಗ್ಲಿಕ್ಕಾಗಲ್ಲ. ಇದು ಎಷ್ಟು ಬಂದ್ರೆ ಇಲ್ಲಿಗೆ ಬರ ಹೌದಾ? ಆದರೆ ಇದು ಬಾಗಿದ್ರೇನೆ ಸರಿಯಾಗಿ ಹತ್ತಿರ ಬರ್ಲಿಕ್ಕಾಗುತ್ತೆ. ಆದ್ದರಿಂದ ಈ ಜೀವ ಈ 3ರ ಅಂಟನ್ನು ಬಿಟ್ಟು ತಾನು ಬಿಡಲಿಕ್ಕಾಗಿ ದೇವರಿಗೆ ಬಾಗಿದರೆ 3 ಅಂಟು ಹೋಗ್ಬಿಡುತ್ತೆ. ಇಷ್ಟೇ ಶಾಸ್ತ್ರ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ದೇವಿ ತಿರ್ಯಕ್ ಸ್ಥಿತ್ವ ವಶೇ ಕರೋತಿ ಹರಿ. ತಾನು ದೇವರಿಗೆ ಬಾಗಿಟ್ಟು ದೇವರನ್ನ ವಶ ಮಾಡಿಕೊಳ್ತಾಳಾದ್ದರಿಂದ ಲಕ್ಷ್ಮೀ ದೇವಿಗೆ ಜುನ ಮಕ್ಕಳಾದ ಲಕ್ಷ್ಮೀ ದೇವಿಗೆ ತಿರುವಂಶ ಅಂತ ಹೆಸರು. ಆ ಲಕ್ಷ್ಮೀ ದೇವಿ ಬಾಗಿದ್ದರೆ ಆಕೆ ಮುಂದೆ ಬಾಗಿ ಉದ್ಧಾರ ಆದವರು ವಾಯುದೇವರು ಅವರೆಲ್ಲಿದ್ದಾರೆ ಅಂದರೆ ಆ ಆಕಾಶಕ್ಕೆ ಕಟ್ಟಿದ ಗೂಡು ಸೂರ್ಯಮಂಡಲ ಆಕಾಶದಲ್ಲೇ ಇರುತ್ತೆ. ನಾವು ಏನು ಮಾಡಿದ್ರು ಉದುರಲ್ಲ, ಅಲ್ಲೇ ಇರುತ್ತೆ. ಅದರಲ್ಲಿರುವ ಅಪೂಪ ಬಿಳಿ ಪ್ರಾಂತ ಯಾರು ಅಂದ್ರೆ ವಾಯುದೇವರು. ಅಪೂಪ ಅಂತ ವಾಯುದೇವರ ಹೆಸರು. ಯಾಕೆ ಅಪೂಪ ಅಂತ ಹೆಸರು ಅಂದ್ರೆ ಅಲ್ಲಿ ಹೇಳ್ತಾರೆ ವಾಯುದೇವರ ಮೂಲಕ ಭಗವಂತ ನಮಗೆ ಸಿಗ್ತಾನೆ. ಅದರ ಹೇಳ್ತಾ ಇದ್ದಾರೆ ವಾಯುರೇವ ಅಪೂ. ಆ ವಾಯುದೇವರು ಎಲ್ಲಿದ್ದಾರೆ? ಅಂತರಿಕ್ಷ ಅಂತ ಕರೆಸಿಕೊಂಡಿದ್ದಾರೆ ಸೂರ್ಯಮಂಡಲದಲ್ಲಿ. ಅಂತಹ ಹರಿ ಈಕ್ಷಣ ಹೆಮ್ಮುನ ತಮ್ಮೊಳಗೆ ಭಗವಂತನನ್ನ ನೋಡತಾ ಇರ್ತಾರೆಂಬ ಕಾರಣ ವಾಯುದೇವರಿಗೆ ಅಂತರಿಕ್ಷ ಅಂತ ಹೆಸರು. ಅಂತ ವಾಯುದೇವರೇ ಅಪೋ ಅಂತ ಕರೆಸಿಕೊಂಡಿದ್ದಾರೆ. ಅಂದರೆ ಆಪ್ಯೋ ಭಗವಾನ್ ಉಪಸ್ಥಿತ ಯಸ್ಮಿನ್ ಇತಿ ಅಪೂಪನಾಮ. ನಾವು ದೇವರನ್ನ ಪಡೆಯಬೇಕಾದ್ರೆ ವಾಯುದೇವರಲ್ಲೇ ಪಡೆಯಬೇಕು, ವಾಯುದೇವರಲ್ಲೇ ದೇವರನ್ನ ಕಾಣಬೇಕು. ಅಸ್ಮಿನ್ ಇವನಲ್ಲೇ ದೇವರು ನಮಗೆ ಸಿಗ್ತಾನೆ. ಆಪ್ಯತೆ ನಮ್ಮಿಂದ ಹೊಂದಲ್ಪಡ್ತಾನೆ. ವಾಯುದೇವರಲ್ಲೇ ದೇವರನ್ನ ಪಡೆಯಲಿಕ್ಕೆ ಸಾಧ್ಯ. ಅದಕ್ಕೆ ದೇವರಿಗೆ ವಾಯುದೇವರಿಗೆ ಅಪೂ ಅಂದ್ರೆ ಅಮೃತ ಅಂತ ಹೆಸರು. ಅಮೃತ ತುಂಬಿದ ವ್ಯಕ್ತಿ ಆದ್ದರಿಂದ ಅಪೂಪ. ವಾಯು ಸೂರ್ಯಮಂಡಲ, ಸೂರ್ಯಮಂಡಲದಲ್ಲಿ ವಾಯುದೇವರು ನಿಂತಿದ್ದಾರೆ. ಆ ವಾಯುದೇವರೇ ಅಪೂಪ ಅಂತ ಕರೆಸಿಕೊಂಡಿದ್ದಾರೆ. ಸರಿ, ತದನಂತರ ಸೂರ್ಯಮಂಡಲಕ್ಕೂ ಕೂಡ ಐದು ತೂತಿಗಳಿವೆ. ಸೂರ್ಯಮಂಡಲಕ್ಕೂ ಐದು ತೂತಿವೆ. ಆ ಐದು ತೂತಿನಲ್ಲಿ ವಿಶೇಷವಾಗಿ ಏನಿದೆ ಅಂದರೆ ಐದು ದಿಕ್ಕಿನಿಂದ ರಶ್ಮಿಗಳು ಬರ್ತಾ ಇವೆ. ಸೂರ್ಯ ಮಂಡಲದಲ್ಲಿ ಐದು ದಿಕ್ಕಿನಿಂದ ರಶ್ಮಿಗಳು ಬರ್ತಾ ಇವೆ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಊರ್ಧ್ವ ಅಂತ ಐದು ರೀತಿಯಲ್ಲಿ ರಶ್ಮಿಗಳು ಬರ್ತಾ ಇವೆ. ಆ ರಶ್ಮಿಗಳು ಎಷ್ಟಿರುತ್ತೆ ಅಂದರೆ ಸೂರ್ಯನ ರಶ್ಮಿಗಳೆಷ್ಟು? ಸಾವಿರ ಸಹಸ್ರಾಂಶು ಅಂತ ಹೆಸರು. ಸೂರ್ಯನ ರಶ್ಮಿಗಳೆಷ್ಟು? ಸ್ವಲ್ಪ ಗಟ್ಟಿಯಾಗಿ ಹೇಳಿ, ಸ್ವಲ್ಪ ಗಟ್ಟಿಯಾಗಿ ಹೇಳಿ. ಚೂರು ನಿದ್ದೆ ಬರ್ತಿದ್ದೆ ಹೋಗ್ಬಿಡು. ಮಧ್ಯಾಹ್ನ ಪ್ರಾಂತ ಹಾಗಾದ್ರೆ ಈ ಐದು ದಿಕ್ಕಿನಲ್ಲಿ ಇರುವಂತ ಆ ರಶ್ಮಿಗಳು ಎಷ್ಟೆಷ್ಟಿವೆ ಅಂದ್ರೆ ಇನ್ನೂರು ಇನ್ನೂರು ಇನ್ನೂರು. ನಾಲ್ಕು ದಿಕ್ಕಿನಲ್ಲಿ ಇನ್ನೂರು ಅಂದ್ರೆ ಎಂಟುನೂರು, ಮೇಲ್ಭಾಗದ ಇನ್ನೂರು. ಒಟ್ಟಾರೆ ಸಾವಿರ ರಶ್ಮಿಗಳು ಹೊರಡುತ್ತವೆ. ಆ ಸಾವಿರ ರಶ್ಮಿಗಳಲ್ಲಿ ಭಗವಂತನ ರೂಪಗಳು ನಿಂತಿವೆ. ಮಧ್ಯೆ ಮೇಲ್ಭಾಗಕ್ಕೆ ಹೋಗುವ ರಶ್ಮಿಗಳಲ್ಲಿ ನಾರಾಯಣ ರೂಪ ನಿಂತಿದೆ. ಪೂರ್ವಭಾಗದ ರಶ್ಮಿಗಳಲ್ಲಿ, ಪೂರ್ವಭಾಗದ ರಶ್ಮಿಗಳು ಯಾವ ಬಣ್ಣ ಅಂದರೆ ಲೋಹಿತ ವರ್ಣ. ಲೋಹಿತ ಅಂದರೆ ಕೆಂಬಣ್ಣ. ಕೆಂಬಣ್ಣದ ರಶ್ಮಿಗಳಲ್ಲಿ ಕೆಂಬಣ್ಣದ ವಾಸುದೇವನಿದ್ದಾನೆ. ವಾಸುದೇವನ ಬಣ್ಣ ಯಾವುದು? ಮಾಮೂಲಾಗಿ ಬಿಳಿ ಬಣ್ಣ. ಬಿಳಿ ಬಣ್ಣದ ವಾಸುದೇವ ಇಲ್ಲಿ ಕೆಂಬಣ್ಣದಲ್ಲಿದ್ದಾನೆ. ಅದಕ್ಕೆ ಆ ರಶ್ಮಿಗಳು ಕೆಂಪಾಗಿವೆ. ನಂತರ ದಕ್ಷಿಣಕ್ಕೆ ಬಂದರೆ ಅಲ್ಲಿ ಬಿಳಿ ಬಣ್ಣದ ರಶ್ಮಿಗಳಿವೆ. ಪೂರ್ವದಲ್ಲಿ ಕೆಂಬಣ್ಣದ ರಶ್ಮಿ, ಕೆಂಬಣ್ಣದ ವಾಸುದೇವ. ದಕ್ಷಿಣಕ್ಕೆ ಬಿಳಿ ಬಣ್ಣದ ರಶ್ಮಿಗಳು. ಯದ್ಯಪಿ ಸಂಕರ್ಷಣ ಯಾವ ಬಣ್ಣ? ಪಿಂಗಳ ವರ್ಣ. ಆದರೆ ಇಲ್ಲಿ ಸಂಕರ್ಷಣ ಬಿಳಿ ವರ್ಣ. ಬಿಳಿ ವರ್ಣದ ಸಂಕರ್ಷಣ ಬಿಳಿ ಕಿರಣಗಳಲ್ಲಿದ್ದಾನೆ, ರಶ್ಮಿಗಳಲ್ಲಿದ್ದಾನೆ. ಪಶ್ಚಿಮ ದಿಕ್ಕಿನಲ್ಲಿ ಶ್ಯಾಮ ವರ್ಣದ ರಶ್ಮಿಗಳು. ಅಲ್ಲಿ ಶ್ಯಾಮ ವರ್ಣದ ಪ್ರದ್ಯುಮ್ನ ನಿಂತಿದ್ದಾನೆ. ಹಾಗೆ ಉತ್ತರ ದಿಕ್ಕಿನಲ್ಲಿ ಅತಿಶ್ಯಾಮ ಅಂದ್ರೆ ಜೆಟ್ ಶ್ಯಾಮ ಅಂದ್ರೆ ಕಪ್ಪು ನೀಲಿ ಎರಡು ತರತರೆ ಬರುವುದು ಅಂತ ಅದನ್ನ ಕಷ್ಟ ಹೇಳ್ಬಹುದು. ಅತೀ ಕಪ್ಪು ಕಾಡು ಕಪ್ಪು ಅಂತ ಹೇಳ್ತೀವಲ್ಲ, ಅವ್ರು ಹೇಗಿದ್ದಾರೆ ನಮ್ಮವರು ಸ್ವಲ್ಪ ವರ್ಣನೆ ಮಾಡುವುದು ಚೆನ್ನಾಗಿ ಮಾಡ್ತಾರೆ. ಒಬ್ಬರನ್ನ ಕಪ್ಪು ಅಂತ ಹೇಳ್ಬೇಕಾದ್ರೆ ಅಂದ್ರೆ ಅವರ ಅರ್ಥ ಶುದ್ಧವಾಗಿದ್ದಾರೆ ಅಂತಲೂ ಹೌದು ಕಪ್ಪಾಗಿದ್ದಾರೆ ಅಂತಲೂ ಕೂಡ ಎರಡೂ ಗುಣಗಳನ್ನ ಒಂದೇ ತರ ಹೇಳ್ಬಿಡ್ತಾರೆ ತೊಳೆದು ಕೆಂಡ. ಆದ್ರೆ ನಮ್ಮ ತಲೆಯಲ್ಲಿ ಕೂತಿರ್ತ ನೋಡಿ ಯಾವುದು ಬಿಳಿಯಾಗಿದ್ರೇನೆ ಚಂದ ಅಂತ, ಅದು ಬಹಳ ತಪ್ಪದು. ಕಪ್ಪಾಗಿದ್ರು ಚಂದ ಬಹಳ ಚಂದ. ಕೃಷ್ಣನು ನಮ್ಮ ಸ್ವಾಮಿ ಇದ್ದಾನಲ್ಲ ಅವನು ನೋಡಿದ್ರೆ ಕಪ್ಪು, ನಾವು ನೋಡಿಲ್ಲ ಅವನು ನೋಡಿದ್ರೆ ಯಾರು ನಮ್ಮ ನಾನಂತ ನೋಡಿದ್ರು ಅವನು ಕಪ್ಪು ಅಂತ ಭಾಗವತ ಹೇಳುದು. ಆ ಕಪ್ಪಾದ ಕೃಷ್ಣ ಬಹಳ ಚೆನ್ನಾಗಿರ್ತಾನೆ ಎಲ್ಲವನ್ನೇ ನೋಡ್ತಾರ, ಮತ್ತೆ ನಾವು ಕಪ್ಪಾದವ್ರು ನೋಡೋದೇ ಇಲ್ಲ ಅಯ್ಯೋ ಕಪ್ಪು ಅಂತ. ಅಲ್ಲ ಕಪ್ಪಲ್ಲೇ ಸೌಂದರ್ಯ ತುಂಬಾ ಇದೆ ಬಿಳಿತಿಂತ. ಒಂದ್ಸಲ ರೈಲ್ವೆ ಸ್ಟೇಷನ್ ಅಲ್ಲಿ ಕೂತಿರುವಾಗ ಊರಿಗೆ ಹೋಗ್ತಾ ಇದ್ರೆ ಇಬ್ಬರು ವ್ಯಕ್ತಿಗಳು ಬರ್ತಾ ಇದ್ದಾರೆ, ಒಂದ್ ಹೆಣ್ಣು ಗಂಡು ಇಬ್ಬರು ಸೇರಿ ಬರ್ತಾ ಇದ್ದಾರೆ. ಏನು ನಮ್ಮ ಇಜ್ಜರಾದ್ರೂ ಚೂರು ಬಿಳಿ ಇಜ್ಜರಾದ್ರೂ ಸ್ವಲ್ಪ ಬಿಳಿ ಇರ್ಬೋದೇನು, ಅಷ್ಟು ಕಪ್ಪಿದ್ದಾರೆ. ಆದ್ರೆ ನೋಡ್ಲಿಕ್ಕೆ ಅವರನ್ನೇ ನೋಡ್ಬೇಕು ಅನಿಸ್ತಾ ಇದೆ. ಆ ಕಣ್ಣು ದೊಡ್ಡದು, ತುಟಿ ಎಲ್ಲ ಕೆಂಪು, ಕಣ್ಣು ಚೂರು ಕೆಂಪು, ಎಲ್ಲ ಕೆಂಪು, ಕೈ ಅಂದ್ರೆ ಬಿಟ್ಟದು ತಪ್ಪಾದ ಕೆಂಪ ಕಾಣಲೇಬೇಕೇನು, ಅಷ್ಟು ಚೆನ್ನಾಗಿದ್ದಾರೆ ನೋಡ್ಲಿಕ್ಕೆ. ಅವಾಗ ಅನ್ಕೊಂಡೆ ಇವರೇ ಇಬ್ಬರು ಚೆನ್ನಾಗಿದ್ದ ನಮ್ಮ ಸ್ವಾಮಿ ಹೇಗಿದೆ ಅದಕ್ಕೆ ದೇವ ತಾನು ಹೇಗಿದ್ದಾನೆ ತೋರ್ಲಿಕ್ಕೆ ಅವ ಅಂತ ಸೃಷ್ಟಿ ಮಾಡ್ತಾ ಅಂತ ಕಾಣುತ್ತೆ. ಆ ತರ ಕಾಡು ಕಪ್ಪು ಆ ಕಿರಣಗಳು ಉತ್ತರ ದಿಕ್ಕಿನಲ್ಲಿವೆ. ಅಂತಹ ಕಾಡು ಕಪ್ಪಿನ ಕಿರಣದಲ್ಲಿ ಸುಂದರ ಮೂರ್ತಿ ಅನಿರುದ್ಧ ನಿಂತಿದ್ದಾನೆ. ಊರ್ಧದಲ್ಲಿ ಉದಯಿಸುವ ಸೂರ್ಯನ ಬಣ್ಣ, ಇಲ್ಲಿ ಮುಂಭಾಗದಲ್ಲಿ ಪೂರ್ವದಲ್ಲಿ ಇರುವುದು ಲೋಹಿತ ವರ್ಣ ಅಂದ್ರೆ ಕುಂಕುಮ ಬಣ್ಣ, ಪುರಾ ಕೆಂಪು ರಕ್ತವರ್ಣ. ಇಲ್ಲಿ ಮೇಲ್ಭಾಗದಲ್ಲಿ ಉದಯಿಸುವ ಸೂರ್ಯನ ಬಣ್ಣ ಅಂದ್ರೆ ಕೆಂಪು ಸ್ವಲ್ಪ ಬಿಳಿ ಮಿಕ್ಸ್ ಮಾಡಿದ್ರೆ ರೋಸ್ ಕಲರ್ ಬರುತ್ತಲ್ಲ ಅದೇ ತರ ಇರುತ್ತೆ ಈ ಉದಯಿಸುವ ಸೂರ್ಯನ ಬಣ್ಣ. ಆ ಬಣ್ಣದಲ್ಲಿರುವ ರಶ್ಮಿಗಳು ಮೇಲೆ ಹೋಗ್ತಾ ಇವೆ, ಅದೇ ಬಣ್ಣದಲ್ಲಿರುವ ನಾರಾಯಣ ಮೇಲಿದ್ದಾನೆ. ಈ ಇಡೀ ಸೂರ್ಯ ಮಂಡಲವೇ ಜೇನಿನ ಗೂಡು, ಆ ಜೇನಿನ ಗೂಡಿನಲ್ಲಿ ತೂಪುಗಳೇ ಈ ರಶ್ಮಿಗಳು, ಅಲ್ಲಿರುವ ಜೇನೇ ಆ ರೂಪಗಳು ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಆ ಜೇನು ತಯಾರಾಗಿದ್ದು ಏನು ಹೇಗೆ ತಯಾರಾಗಿದೆ ಅಂದ್ರೆ ಪೂರ್ವ ದಿಕ್ಕಿಗೆ ಅಗ್ನಿ ಮೊದಲಾದ ವಸುಗಳು ಹೊರಡತಾರಂತೆ. ವಸುಗಳೇ ಜೇನು ಹುಳಗಳ ಸ್ಥಾನ, ಅವರ ಮಕ್ಕಳು ಮರೀಚಿ ಮೊದಲಾದ ಋಷಿಗಳೆಲ್ಲರೂ ಕೂಡ ಅಂದ್ರೆ ಅವರಿಂದ ಅನುಗ್ರಹೀತರಾದವರು. ಅಗ್ನಿಯ ಮಗ ಮರೀಚಿ ಒಬ್ಬನಿದ್ದಾನೆ, ಹಾಗೆ ತತ್ಪುತ್ರಾಹ ಮರೀಚ್ಯಾಗ್ಯಾಹ ಆ ಅವರ ಮಕ್ಕಳು ಎಲ್ಲರೂ ಕೂಡ ಸೇರಿದ್ರೆ ಗುಂಪನು. ಆ ಎಲ್ಲಾ ದೇವತೆಗಳು ಸೇರಿ ಎಲ್ಲಿಗೆ ಹೊರಡುತ್ತಾರೆ, ಅವರ ಜೇನು ಹುಳಗಳ ಸ್ಥಾನ ಅಂದ್ರೆ ಹೂ ಬೇಕಲ್ಲ, ಹೂವಿನಿಂದ ಮಕರಂದ ತರಬೇಕಲ್ಲ. ಯಾವುದ ಮಕರಂದ ಅಂದರೆ ಯಾವುದ ಹೂ ಅಂದ್ರೆ ಋಗ್ವೇದವೇ ಹೂ, ಋಗ್ವೇದವೇ ಪುಷ್ಪ, ಅದನ್ನ ಪುಷ್ಪ ಅಂತ ಯಾಕಂದ್ರು ಅಂದ್ರೆ ಪೋಷಕತ್ವ ಅಂತ ಪುಷ್ಪಂ, ಭ್ರಮರಗಳನ್ನ ಪೋಷಣೆ ಮಾಡುತ್ತಾದ್ದರಿಂದ ಅದನ್ನ ಪುಷ್ಪ ಅಂದ್ರು. ಈ ಎಲ್ಲ ಕೂಡ ಕಾಡು ಕಪ್ಪು ಅತಿ ಕಪ್ಪು ಅಂದ್ರೆ ಆ ಎರಡು ನೋಡಿ ಕೂಡ ಗೊತ್ತಾಗತ್ತೆ ಯಾವ್ದು ಕಪ್ಪಲ್ಲ ಯಾವ್ದು ಹೆಚ್ಚು ಕಪ್ಪು ಅಂತ. ಕಾಡು ಕಪ್ಪು ಪೋಷಕತ್ವ ಪುಷ್ಪ, ಭ್ರಮರ ಪೋಷಕತ್ವ, ಭ್ರಮರಗಳನ್ನ ಪೋಷಣೆ ಮಾಡುತ್ತಾದ್ದರಿಂದ ಪುಷ್ಪ. ಹೇಗೆ ಪುಷ್ಪ ಒಳಗೆ ಮಕರಂದ ಕೊಟ್ಟು ಸರಹುತ್ತಾದ್ದರಿಂದ ಅದನ್ನ ಅದು ತೆಗೆದು ತೆಗೆದು ಹೋಗುತ್ತೆ. ಇದು ಮಕರಂದ ಹುಟ್ಟು ಹಾಕಿ 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 ಅದಕ್ಕೆ ಆಶ್ರಯ ಕೊಡುತ್ತೆ. ಅದರಿಂದ ಪುಷ್ಪ ಯಾವುದು ಇಲ್ಲಿ ಪುಷ್ಪ ಅಂದ್ರೆ ಋಗ್ವೇದವೇ ಪುಷ್ಪ. ಆ ಪುಷ್ಪದಲ್ಲಿ ನೋಡಿ ಸರಿಯಾಗಿ ಕಂಪ್ಯಾರಿಸನ್ ಚೆನ್ನಾಗಿರುತ್ತೆ. ಆ ಪುಷ್ಪದಲ್ಲಿ ಪರಾಗಗಳು ರೇಣುಗಳಿವೆ. ಹೇಗಿದೆ? ಒದ್ದೆ ಇಲ್ಲ, ಎಲ್ಲ ಪುಡಿ 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 ಆಗಿದೆ. ಹಾಗೆ ಋಗ್ವೇದದಲ್ಲಿರುವ ಶಬ್ದಗಳು ಅಕ್ಷರಗಳು ಎಲ್ಲ ಬೇರೆ 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 ಆಗಿದೆ. ಎಲ್ಲ ಅಂಟಿಲ್ಲ, ಅಂಟಿದೆ ಅಂಟಿಲ್ಲ, ಹಾಗೆಲ್ಲ ಇವೆ. ಆ ಜೇನು ಹುಳ ಅಲ್ಲಿಗೆ ಹೋಗಿ ಆ ಚಿಕ್ಕ ಚಿಕ್ಕ ಪರಾಗಗಳನ್ನ ಒಡೆಯುತ್ತೆ. ಒಡೆದರೆ ಅದರಲ್ಲಿ ಮಕರಂದ ಸಿಗುತ್ತೆ. ಹಾಗೆ ಈ ದೇವತೆಗಳು ಬರ್ತಾರೆ, ಋಗ್ವೇದದಲ್ಲಿರುವ ಒಂದೊಂದು ಶಬ್ದ ತಗೊಳ್ತಾರೆ, ಅದು ಪರಾಗಗಳು, ಅದನ್ನು ಒಡೆಯುತ್ತಾರೆ. ಒಡೆಯುವುದು ಅಂದರೆ ನಿಷ್ಪತ್ತಿ ಮಾಡುವುದು, ಶಬ್ದ ನಿಷ್ಪತ್ತಿ. ಇಲ್ಲಿ ಇಷ್ಟೇ, ನಾವು ಶಬ್ದಕ್ಕೆ ಅರ್ಥ ಮಾಡಿದರೆ ಅದಕ್ಕೆ ತಕ್ಕಂತೆ ಪದಾರ್ಥ ಇರಬೇಕೋ ಅಥವಾ ಪದಾರ್ಥಕ್ಕೆ ತಕ್ಕಂತೆ ಅರ್ಥ ಮಾಡಬೇಕು ಅಂತ ಇದೆ ವ್ಯವಸ್ಥೆ. ಆಚಾರ್ಯರು ಹೇಳ್ತಾರೆ ಒಂದೊಂದು ಶಬ್ದ ಅದು ಏನರ್ಥ ಹೇಳುತ್ತೆ ಆ ಪ್ರಕಾರ ದೇವರು ಇರೋದಲ್ಲ, ದೇವರು ಯಾವ ಪ್ರಕಾರ ಇದ್ದಾನೋ ಅದೇ ಅರ್ಥವನ್ನ ಪ್ರತಿಯೊಂದು ತೋರಿಸಿಕೊಡುತ್ತೆ. ಎಷ್ಟು ರೀತಿ ದೇವರಿದ್ದಾನೋ ಅಷ್ಟು ರೀತಿಯಾಗಿ ಒಂದೊಂದು ಶಬ್ದ ಅರ್ಥ ತೋರಿಸಿಕೊಡ್ತಾ ಇರುತ್ತೆ. ಸುಮ್ಮನೆ ತೋರಲ್ಲ, ಒಡಿಬೇಕದನ್ನು, ಅದರ ಒಡೆದರೇನೆ ಅರ್ಥ ಬರುತ್ತೆ. ಅಂದ್ರೆ ಶಾಸ್ತ್ರದ ಹಿನ್ನೆಲೆಯಲ್ಲಿ ಶಬ್ದವನ್ನ ನಾನಾ ರೀತಿಯಾಗಿ ಪ್ರಕೃತಿ ಪ್ರತ್ಯಯ ಅಂತ ವಿಭಾಗ ಮಾಡಿದಾಗ ಒಂದೊಂದು ಸಲ ಒಂದೊಂದು ಅರ್ಥ ಹುಟ್ಟುತ್ತೆ, ಇರುತ್ತೆ, ಇದ್ದದ್ದೇ ತೋರುತ್ತೆ. ಆ ಅರ್ಥಕ್ಕೆ ತಕ್ಕಂತೆ ದೇವ ತೋರುತ್ತಾನೆ. ರಾಮ ಅಂತ ಶಬ್ದ, ರಮತೀತಿ ರಾಮ, ಸಂತೋಷ ಪಡ್ತಾ ಇರ್ತಾನೆ ಅಂತ ಒಂದರ್ಥ. ರಮಯತೀತಿ ರಾಮ, ಸಂತೋಷ ಪಡಿಸ್ತಾನದ್ದರಿಂದ ರಾಮ. ಕೃಷ್ಣ ಅಂತ ಎಷ್ಟು ಅರ್ಥಗಳು ಬಂದವು, ಬೇಕಾದಷ್ಟು ಅರ್ಥಗಳು ಬಂದವು. ಇಲ್ಲಿ ಅಯ್ಯೋ ನಮಗೆ ಪಾಂಡಿತ್ಯ ಇದೇ ಶಬ್ದವನ್ನು ನಾನು ಅರ್ಥ ಮಾಡಿದ್ರು ಅದಕ್ಕೆ ತಕ್ಕಂತ ವಸ್ತು ಇದೆಯಾ ಅಂದ್ರೆ ದೇವ ಇದ್ದದ್ದಕ್ಕೆ ಅಲ್ಲಿ ಅರ್ಥ ಅರ್ಥ ಇದೆ. ಆ ರೀತಿಯಲ್ಲಿ ದೇವತೆಗಳು ಒಂದೊಂದು ಶಬ್ದವನ್ನ ಒಡೆದಾಗ ಅಪರೂಪವಾದ ದೇವರ ಕುರಿತಾದ ಇನ್ಫಾರ್ಮೇಶನ್ ಬರ್ತಾ ಇದೆ. ಹೀಗಿದ್ದಾನೆ, ಹೀಗಿದ್ದಾನೆ, ಹೀಗಿದ್ದಾನೆ ಅಂತ ಇನ್ಫಾರ್ಮೇಶನ್ ಬರ್ತಾ ಇದೆ. ಅದೇ ಮಕರಂದ, ಅದನ್ನ ಹೀರ್ತಾ ಇದ್ದಾರೆ. ಹೇಗೆ ಹೇರ್ತಾ ಇದ್ದಾರೆ ಅಂದ್ರೆ ಚೆನ್ನಾಗಿ ಹೀರ್ತಾ ಇದ್ದಾರೆ. ಒಂದು ಸಲ ಒಡೆದ್ರೆ ಉಳಿಬಾರ್ದು, ಎಲ್ಲ ಹೀರ್ಬೇಕು. ಆ ತರ ಹೀರ್ತಾ ಇದ್ದಾರೆ. ಹೀರಿದ್ದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಆ ಜೇನಿನ ಕೂಡು ಆ ತೂರು ಎಷ್ಟು ದೊಡ್ಡದಾಗಿದೆ ಅದರಲ್ಲಿ ತುಂಬುವಷ್ಟು ಜೇನು ತಗೊಂಡು ಹೋಗಿ ಇಡ್ತಾರೆ. ಇಲ್ಲಂದ್ರೆ ಅಷ್ಟು ಇಡಬೇಕಾದ ಬಾಯಿ ಹಿಡಿಯಲ್ಲ, ಅದಕ್ಕಿರುವುದೇ ಚಿಕ್ಕ ಬಾಯಿ. ಒಂದು ಸಲ ಹೀರಿದ್ರೆ ಚೂರೇ ಹೀರುತ್ತೆ, ಚೂರು ಹೀರಿದ್ದನ್ನ ತಗೊಂಡು ಹೋಗಿ ಇಡುತ್ತೆ. ಇಟ್ಟು ಮತ್ತು ಉಯಿ ಅಂತ ಬಂದು ಮತ್ತ ಎಷ್ಟು ಸಲ ತಿರುಗುತ್ತೋ ಆ ತೂತು ತುಂಬಬೇಕಾದ್ರೆ ತುಂಬಾ ಸಲ ತಿರುಗಿ ತಿರುಗಿ ಎಲ್ಲರೂ ಸೇರಿ ಕಷ್ಟಪಟ್ಟರೆ ಆ ತೂತು ತುಂಬುತ್ತೆ, ಅಷ್ಟು ಕಷ್ಟ ಇದೆ. ಹಾಗೆ ಇವರೆಲ್ಲರೂ ಸೇರಿ ಆ ಒಂದೊಂದು ಶಬ್ದ ಬಡದಾಗ ಆ ಅರ್ಥ ಬಂದರೆ ಅದನ್ನು ಇಡೋದು ಅಂದ್ರೆ ಏನು, ಸೂರ್ಯ ಮಂಡಲದಲ್ಲಿ ತಮ್ಮ ತಮ್ಮ ತೂತು ಅಂದರೆ ಪೂರ್ವ ದಿಕ್ಕಿಗೆ ಸಂಬಂಧಪಟ್ಟ ರಶ್ಮಿಗಳಲ್ಲಿ ಯಾರಿದ್ದಾರೆ, ದೇವರು ವಾಸುದೇವರು ಇದ್ದಾರೆ. ಆ ವಾಸುದೇವನನ್ನ ವಸುಗಳೆಲ್ಲ ಸೇರಿ ಉಪಾಸನೆ ಮಾಡ್ತಾರೆ. ಏನು ಉಪಾಸನ ಅಂದ್ರೆ ಜೇನು ಹುಳ ಮಕರಂದ ತೆಗೆದುಕೊಂಡು ಹೋಗಿ ತೂತಿನಲ್ಲಿ ಇಟ್ಟಂತೆ ಇವರು ಆ ಶಬ್ದದ ಅರ್ಥವನ್ನ ಅಲ್ಲಿರೋ ತೂತಿನಲ್ಲಿ ಅಂದ್ರೆ ಪೂರ್ವ ದಿಕ್ಕಿನ ರಶ್ಮಿಗಳಲ್ಲಿರುವ ವಾಸುದೇವನಲ್ಲಿ ಆ ಮಕರಂದ ಇಡತಾ ಇದ್ದಾರೆ. ಇಡೋದು ಅಂದ್ರೆ ಏನು, ನೀನಿಂಥವ 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 ಅಂತ ಅವನನ್ನ ಚಿಂತನೆ ಮಾಡ್ತಾ 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 ಬಂದ. ಆ ಚಿಂತನೆ ಮಾಡೋದು ಹೇಗೆ ಅಂದ್ರೆ ಒಮ್ಮೆಲೆ ಎಲ್ಲಾ ತಗೊಂಡೋಗಿ ದೇವರು ತಿಳಿಕಾಗಲ್ಲ. ನಾವು ಚಿಂತನೆ ಮಾಡಬೇಕಾದ್ರೆ ಒಂದೊಂದು ಒಂದೊಂದು ಚಿಂತನೆ ಮಾಡಬೇಕು, ಅಲ್ಲಿ ತಗೊಂಡು ಹೋಗಿ ಇಡಬೇಕು. ಆತರ ಎಲ್ಲ ಗುಣಗಳನ್ನ ಅಲ್ಲಿ ಇಡ್ತಾ 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 ಬಂದರೆ ಇಲ್ಲಿ ಜೇನಿನ ಗೂಡಿನಲ್ಲಿ ಈ ಮಕರಂದ ಇವುಗಳು ಇಟ್ಟಾಗ ಆ ಮಕರಂದ ಹಾಗೆ ಇದ್ರೆ ಏನೂ ಆಗಲ್ಲ. ಮತ್ತೇನು ಬೇಕು? ಸೂರ್ಯನ ಪಾಕ ಬಿಸಿ ಬೇಕು. ಆ ಬಿಸಿ ಇದ್ದರೆ ಅದು ಜೇನು ಆಗುತ್ತೆ. ಆ ಬಿಸಿ ಈ ಜೇನು ಹುಳಗಳು ಕೊಡುತ್ತ ಅಲ್ಲ, ಸೂರ್ಯನೇ ಕೊಡೋದು. ಹಾಗೆ ಇವರೆಲ್ಲ ಭಗವಂತನಲ್ಲಿ ನೀನಿಂಥವ ನೀನಿಂಥವ ಅಂತ ಚಿಂತನೆ ಮಾಡ್ತಾ ಇದ್ರೆ ದೇವರ ಕೃಪೆ ಎಂಬ ಬಿಸಿ ಬರುತ್ತೆ. ದೇವರ ಕೃಪೆ ಎಂಬ ಬಿಸಿ ಬಂದು ಅವರಿಟ್ಟ ಮಕರಂದ ಚೆನ್ನಾಗಿ ಪಕ್ವ ಆಗ್ತಾ ಆಗ್ತಾ ಬರುತ್ತೆ. ಅದೇನಾಗುತ್ತೆ ಅಂದರೆ ಅವರಿಗೆ ಯಾವ ಯಾವ ಗುಣಗಳಿಂದ ಕೂಡಿಕೊಂಡು ದರ್ಶನ ಕೊಟ್ಟರೆ ಆನಂದ ಪಡ್ತಾರೋ ಅಂಥ ಗುಣಗಳಿಂದ ಕೂಡಿಕೊಂಡು ವಾಸುದೇವ ನಾಮಕ ಭಗವಂತ ಅಲ್ಲಿ ದರ್ಶನ ಕೊಡತಾನೆ. ಏನ್ ಕೊಡ್ತಾನೆ? ಧರ್ಮ ಮೋಕ್ಷಾದಿ ಪ್ರಾಹ, ಅವರಿಗೆ ಬೇಕಾದ ಎಲ್ಲವೂ ಕೊಡ್ತಾನೆ. ಕೊನೆಗೆ ಮೋಕ್ಷವೂ ಕೊಟ್ಟು ಬಿಟ್ಟಿದ್ದಾನೆ, ಕೊಡ್ತಾ ಇದ್ದಾನೆ, ಕೊಡ್ತಾನೆ. ಮೂರು ಇದೆ. ಆದ್ದರಿಂದ ಈ ರೀತಿ ವಸುಗಳು ಋಗ್ವೇದ ಎಂಬ ಪುಷ್ಪವನ್ನು ಆಶ್ರಯಿಸಿ ಆ ಪುಷ್ಪದಲ್ಲೂ ಪುಷ್ಪ ರೂಪಿಯಾಗಿ ದೇವ, ಶಬ್ದಗಳಲ್ಲೂ ಶಬ್ದ ರೂಪಿಯಾಗಿ ದೇವ, ಅವನನ್ನು ಆಶ್ರಯಿಸಿ ಅವನ ಗುಣಗಳನ್ನೇ ಅವನಲ್ಲಿ ಇಟ್ಟು ಆ ಇಡೋ ಕಾಲಕ್ಕೂ ಅವನ ಅನುಗ್ರಹದಿಂದಲೇನೆ ಇಟ್ಟು ಇಟ್ಟದ್ದನ್ನ ಅವನ ಅನುಗ್ರಹದಿಂದಲೇನೆ ಪಕ್ವಗೊಳಿಸಿ ಆ ಭಗವಂತನ ದರ್ಶನವೆಂಬ ಫಲ ಪಡೆಯುತ್ತಾ ಇದ್ದಾರೆ, ಮೋಕ್ಷಾದಿಗಳನ್ನು ಪಡೀತಾ ಇದ್ದಾರೆ ಅಂತ ನಾವು ಸ್ಮರಣೆ ಮಾಡಿದರೆ ಸಾಕಂತೆ, ನಮಗೆ ಬೇಕಾದ ಎಲ್ಲವೂ ದೇವರು ಕೊಡುತ್ತಾರೆ. ಮತ್ತು ಬಂತು ಆ ಶಬ್ದಗಳು ಒಡೆದಾಗ ಏನೇನು ಅರ್ಥಗಳು ಸಿಕ್ಕು ಅಂದ್ರೆ ಅವರೆಲ್ಲ ಹೇಳಿದರು ವೇದಕ್ಕೆ ಉಪನಿಷತ್ತುಗಳಿಗೆ ಎಲ್ಲ ಹೇಳಬೇಡಿ, ಚೂರು ಮಾತ್ರ ಹೇಳಿ ಸಾಕು, ದೇವರೇ ಹೇಳಬೇಕು. ಎಲ್ಲ ಹೇಳಿಬಿಟ್ರೆ ನಾವು ಇವತ್ತೇ ಶುರು ಮಾಡ್ತೀವಿ, ಮಾಡಲ್ಲಲ್ವ? ಅವ್ರ ಗ್ಯಾರಂಟಿ ಇದೆ, ಇವ್ರು ಎಷ್ಟು ಹೇಳಿದ್ರು ಮಾಡಲ್ಲ ಅಂತ ವೇದಕ್ಕೂ ಗ್ಯಾರಂಟಿ. ಅದಕ್ಕೆ ಧೈರ್ಯವಾಗಿದೆ ವೇದ ಎಲ್ಲ ಕೂಡ, ಯಾರು ನಮ್ಮ ಮುಟ್ಟೋದೇ ಇಲ್ಲ. ಅದಕ್ಕೆ ಬೇಕಾದ ಚೂರು ಮಾತ್ರ ಹೇಳ್ತಾ ಇದ್ದಾರೆ ಗುಣಗಳು. ಆದರೆ ನಿಟ್ಟದಲ್ಲೂ ಗೊತ್ತಿಲ್ಲ ಅಂತ ಚಿಂತೆ ಮಾಡಬೇಡಿ, ಅದರಲ್ಲೇ ಎಲ್ಲ ಕೊಟ್ಟಿದೆ. ಎಲ್ಲ ಗುಣಗಳ ಪ್ಯಾಕೆಟ್ಸ್ ಕೊಡ್ತಾ ಇದ್ದಾರೆ. ಒಂದೊಂದು ಮೇಲ್ನೋಟಕ್ಕೆ ಒಂದು ಗುಣ, ಆದರೆ ಒಂದೊಂದು ತೆಗೆದರೆ ಅನಂತ ಗುಣಗಳು ಹೊರಗೆ ಬರುತ್ತೆ ಆ ಭಗವಂತನದ್ದು. ಯಾವುದು ಯಾವುದು ಹೇಳ್ತಾರೆ? ಜ್ಞಾನ ಆನಂದ ರೂಪತ್ವಾದ ಯಶೋ ನಾಮ ದೇವರ ಒಂದು ಹೆಸರು ಏನದು? ಯಶಸ್ಸು. ಯಶೋ ನಾಮ ಭಗವಂತ, ಅವನು ಯಶಸ್ಸು ಅಂತ ಯಾಕೆ ಹೆಸರು ಅಂದರೆ ಜ್ಞಾನ ಆನಂದ ಪೂರ್ಣನಾದ್ದರಿಂದ. ಅವನನ್ನ ಚಿಂತನೆ ಮಾಡಿದವರಿಗೆ ಜ್ಞಾನ ಆನಂದಗಳನ್ನ ರೂಪಿಸಿ ಕೊಡತಾನಾದ್ದರಿಂದ ಅವನಿಗೆ ಜ್ಞಾನ ಆನಂದ ರೂಪ. ಅದಕ್ಕೆ ದೇವರನ್ನ ಯಶೋನಾಮಕ. ಅವನು ತೇಜೋಭರಿತ, ಆದ್ದರಿಂದ ತೇಜೋನಾಮಕ. ಯಶೋನಾಮಕನನ್ನು ಉಪಾಸನೆ ಮಾಡಿದರೆ ನಮಗೆ ಯಶಸ್ಸು ಬರುತ್ತೆ. ತೇಜೋನಾಮಕ, ಇನ್ನು ತೇಜೋಭರಿತ ಅಂದ್ರೆ ತೇಜಸ್ಸು ಬರುತ್ತೆ. ಇನ್ನ ಐಶ್ವರ್ಯ ಬೇಕಾ? ಪರಮೈಶ್ವರ್ಯವಂತನಾದ್ದರಿಂದ ಇಂದ್ರ ಅಂತ ಅವನನ್ನ ಚಿಂತನೆ ಮಾಡಿದರು. ವೀರ್ಯ ಬಲವಂತನಾದ್ದರಿಂದ ವೀರ್ಯ ನಾಮಕ. ಅನ್ನದಲ್ಲಿದ್ದುಕೊಂಡು ಅನ್ನ ಕೊಡತಾನೆ, ಅನ್ನದ ಅನ್ನದ ಅನ್ನದಲ್ಲಿ ಇರ್ತಾನೆ. ಅನ್ನ ಅನ್ನದಲ್ಲಿ ಇರ್ತಾನಾದ್ದರಿಂದ ಅನ್ನ, ಅನ್ನ ಕೊಡುವವನಾದ್ದರಿಂದ ಅನ್ನದ, ಅನ್ನವನ್ನ ತಿಂತಾನಾದ್ದರಿಂದ ಅನ್ನಾದ. ಅನ್ನ ಅನ್ನದ ಅನ್ನಾದ ಮೂರು ರೂಪದಿಂದಿರುವ ಭಗವಂತನನ್ನ ಅನ್ನಾದ್ಯನಾಮಕ. ಬಲರೂಪನಾದ್ದರಿಂದ ಇವನಿಗೆ ರಸ ಅಂತ ಹೆಸರು, ರಸನಾಮಕ. ಇಂಥ ವಿಶೇಷವಾದ ವಾಸುದೇವ ಮಧು ಅಭಿವ್ಯಜ್ಯತೆ, ವಾಸುದೇವನೆಂಬ ಜೇನು ಪ್ರತ್ಯಕ್ಷ ಆಗುತ್ತೆ. ಸೋಪಾಸಕ ತನ್ನ ಉಪಾಸನೆ ಮಾಡಿದ ವಸ್ವಾದಿ ದೇವಾನ ಧರ್ಮ ಮೋಕ್ಷಾದೀನ್ ಪ್ರಾಹ. ವಸ್ವಾದಿ ದೇವತೆಗಳಿಗೆ ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳನ್ನು ಕೊಡತಾ ಇದ್ದಾನೆ ಭಗವಂತ. ನಮಗೇನು ಗೊತ್ತು? ಏವಂ ವೇದ್ಯೋ ಅನ್ಯಸ್ಯಾಪಿ, ಯಾರಾದರೂ ತಿಳಿದ್ದಾರೋ ಯೋಗ್ಯಂ ಪುರುಷಾರ್ಥಂ ಪ್ರದದಾತಿ, ಅವರಿಗೆ ಯೋಗ್ಯವಾದ ಪುರುಷಾರ್ಥಗಳೆಲ್ಲ ಪ್ರಕೃಷ್ಟೇನ ಪ್ರಕರ್ಷೇಣ ರೂಪೇಣ ಎಂದದಾಗಿ ಚೆನ್ನಾಗಿ ಕೊಡ್ತಾನೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಮಿಕ್ಕ ಐದು ಕಡೆ ನಾಲ್ಕು ಕಡೆ ನೋಡೋಣ ನಾಳೆ ಎಂಬಲ್ಲಿಗೆ ಶ್ರೀಕೃಷ್ಣ.